ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತ್ಲಂ ಭಜೇತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತ ದುಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯತ ನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿ ಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಉರುರ್ಭೂಯಾದ್ ಅಸ್ಮದಿಷ್ಟಾತ ಸಿದ್ಧೇ ತಪೋವಿದ್ಯಾ ವಿರಕ್ತಿಯಾದಿ ಸದ್ಗುಣೋಗಾಕರಾನಂ ವಾಯುರಾಜಗುರುನ್ ವಂದೇ ಹೇ ಗಿರಿವದಾಶ್ರಿಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಚಿಂತೆಯಾಳವೇ ಆಪಾದಮೌಳಿ ಪರ್ಯಂತಂ ಗುರುನಾಮಾಪ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಶ್ಯಂತಿ ಸಿದ್ಧಿಂ ಸಮನೋರಥಾಃ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶ್ರೀ ನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಮಧ್ವವಿಜಯ ಮಹಾಕಾವ್ಯ ಅದರ ಪ್ರಥಮ ಸರ್ಗ ಮೊದಲನೇ ಸರ್ಗದಲ್ಲಿ ಇದ್ದೀವಿ. ಅರ್ಥ ಚಿಂತನೆ ಸ್ವಲ್ಪ ಮಾಡ್ತಾ ಬಂದಿದ್ದೀವಿ. ಇವರು ಸುಂದರವಾದ ರೀತಿಯಲ್ಲಿ ಶ್ಲೇಷಾಲಂಕಾರವನ್ನು ಬಳಸ್ತಾ ಭೀಮಸೇನ ದೇವರನ್ನು ವರ್ಣನೆ ಮಾಡುವುದರಲ್ಲಿ ಭೀಮಸೇನ ದೇವರನ್ನು ಕಾಡ್ಚಿಚ್ಚಿನ ಜೊತೆಲಿ ಹೋಲಿಸ್ತಾ ಆ ಎರಡಕ್ಕೂ ಅರ್ಥ ಬರುವಂತೆ ಹೇಳ್ತಾ ಬಂದಿದ್ದಾರೆ. ನಾವು ಇಲ್ಲಿ ಈ ಮೊದಲನೇ ಸರ್ಗದಲ್ಲಿ ನೋಡುವಾಗ 38-39 ಪದ್ಯಗಳನ್ನಲ್ಲಿ ನೋಡಿದ್ದೀವಿ. ಅದೇ ಭೀಮಸೇನ ದೇವರನ್ನುವ ಕಾಡ್ಚಿಚ್ಚಿ ಏನು ಮಾಡಿತು ಅಂತ ಹೇಳ್ತಾ ಇರುವಾಗ ಆ 38-39 ಸೊ 5 ಪದ್ಯಗಳು 38-39, 40, 41, 42 ಈ 5 ಪದ್ಯಗಳಲ್ಲಿ 5 ಶ್ಲೋಕಗಳಲ್ಲಿ ಕೂಡ ಆ ಭೀಮಸೇನ ದೇವರನ್ನು ಆ ಕಾಡ್ಚಿಚ್ಚು ಎರಡಕ್ಕೂ ಅನ್ವಯವಾಗುವಂತೆ ಆ ಶಬ್ದಗಳನ್ನು ಬಹುಸುಂದರವಾಗಿ ಬಳಸ್ತಾ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಬಂದಿದ್ದಾರೆ. ಅಲ್ಲಿ ನಾವು 38 ನೋಡಿದಾಗ ಅಲ್ಲಿ ಅನ್ವಯ ಒಂದೇ ವಿಧವಾಗಿ ಅನ್ವಯ ಮಾಡ್ತಾ ಎರಡಕ್ಕೂ ಅರ್ಥ ಹೇಳಬಹುದಾಗಿತ್ತು ಹಾಗೆ ಹೇಳಿದ್ದೀವಿ. 39 ಭೀಮಸೇನ ದೇವರಿಗೆ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಆದರೂ ಹಾಗೆ ಇದ್ರೂ ಹೇಳ್ಬೋದು, ಇಲ್ಲ ಸ್ವಲ್ಪ ವ್ಯತ್ಯಾಸದಿಂದ ಅನ್ವಯ ಮಾಡುವಾಗ ಭೀಮಸೇನ ದೇವರ ವಿಷಯದಲ್ಲಿ ಆ ಶಬ್ದಗಳನ್ನು ಒಂದು ವಿಧವಾಗಿ ಅರೇಂಜ್ ಮಾಡುವುದು, ಅದೇ ಕಾಡ್ಚಿಚ್ಚಿನ ವಿಷಯದಲ್ಲಿ ಅನ್ವಯ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡುವಂತಹದ್ದು. ಉದಾಹರಣೆಗೆ ಆ 39 ನಾವು ಮಾಡಿ ಆಯಿತು. ಅಲ್ಲಿ ಭೀಮಸೇನ ದೇವರು ಅಸೌ ಆ ಭೀಮಸೇನ ದೇವರು ಭೋಗಾಧಿಕ ಅಭೋಗವತಃ ಅಂಥೇಳಿ ಅವರನ್ನು ವರ್ಣನೆ ಮಾಡ್ತಾ ಅವರು ಹೇಗಿದ್ದಾರೆ ಅಂಥೇಳಿ, ಅವರು ಅಂತಹ ಭೋಗ ಅಧಿಕ ಅಭೋಗವತರಾದಂತಹ ಭೀಮಸೇನ ದೇವರು, ಅದು ಅವರ ವಿಶೇಷಣವಾಗಿತ್ತು. ಅದನ್ನು ಅವರು ಅರುಣಾಕ್ಷಾನ್ ಧರೇಂದ್ರೇ ಇತಃ ತತಃ ಸಂಚಲತಃ ದ್ವಿಜಿಹ್ವಾನ್ ಕಟೂನ್ ಮಣಿಮತ್ ಪ್ರೋಗಾನ್ ಬಹೂನ್ ಕ್ರೋಧವಶಾನ್ ಜಘಾನ ಅಂಥೇಳಿ ಭೀಮಸೇನ ದೇವರ ವಿಷಯದಲ್ಲಿ ಆ ಸುಳ್ಳುಗಾರರಾಗಿರುವಂತಹ ಆ ಮಣಿಮಂತ ಮೊದಲಾದಂತಹ ಕ್ರೋಧವಶ ಅಂತ ಕರೆಯಲ್ಪಡುವ ರಾಕ್ಷಸ ಸಮೂಹವನ್ನು ಧ್ವಂಸ ಮಾಡಿದ ನಾಶ ಮಾಡಿದ್ದು ಕೊಂದು ಹಾಕಿದ ವಿಷಯವನ್ನು ಹೇಳ್ತಾ ಅದೇ ಕಾರ್ಚಿಚ್ಚು ವಿಷಯದಲ್ಲಿ ಬರುವಾಗ ಅಸೌ ಅಂದ್ರೆ ಅದಾವಾಗ್ನಿ, ಆ ದಾವಾಗ್ನಿ ಏನು ಮಾಡಿತು ಅಂದ್ರೆ ಅಸೌ ಬಹೂನ್ ಕ್ರೋಧವಶಾನ್ ಭೋಗಾಧಿಕಾ ಭೋಗವತಃ ಅರುಣಾಕ್ಷಾನ್ ಇತಃ ತತಃ ಸಂವರತಃ ಮಣಿಮತ್ ಪುರೋಗಾನ್ ಕಟೂನ್ ಜಘಾನ. ಸೊ ಅಲ್ಲಿ ಹೇಳುವಾಗ ಆ ಕಾಡ್ಚಿಚ್ಚು ಏನು ಮಾಡಿತು ಅಂತ ಹೇಳಿದ್ರೆ ಮಣಿಮತ್ ಪ್ರೋಗ ಅಂತ ಹೇಳಿದ್ರೆ ಆ ವಿಷಯದಲ್ಲಿ ಮಣಿ ಉರುವಂತಹ ಆ ಫಣದ ಹೆಡೆ ಮೇಲೆ ಮಣಿ ಇರುವಂತಹ ಆ ಸರ್ಪಗಳು ಅವುಗಳನ್ನು ಆ ಕಾಡ್ಚಿಚ್ಚು ಕೊಂದು ಹಾಕಿತು. ಅದು ಕ್ರೋಧಕ್ಕೆ ಒಳಗಾಗಿರುವಂತಹ ಕ್ರೋಧ ಇರುವಂತಹ ಆ ಹಾವುಗಳು ಕ್ರೋಧವನ್ನು ಪ್ರದರ್ಶನ ಮಾಡ್ತಾ ಇದೆ, ಅಂತಹ ಹಾವುಗಳನ್ನು ಕೊಂದು ಹಾಕಿದ್ದು ಅಂತೇಳಿ ಹಾಗೆ ಎರಡು ಅರ್ಥಗಳನ್ನು ಅದು ಮಾಡಿದ್ದು ನಾವು ನೋಡೇ ಆಯಿತು. ಈಗ 40 ಶ್ಲೋಕದಲ್ಲಿ ಅದನ್ನೇ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಅಥೈಷ ವೇಷಾಂತರ ಭಸ್ಮಲೀನ ಕ್ರಮೇಣ ವಾಯು ಪ್ರಭವ ಸುತೇಜ ವೃದ್ಧಾಖಿಲಾಶಂ ಮುಖರಂ ಪ್ರಚಂಡಂ ಭಸ್ಮೀಚಕಾರ ಅಖಿಲ ಕೀಚ ಕೌಘಂ ಅಂಥೇಳಿ. ಸೊ ಇದು ಅನ್ವಯ ಮಾಡುವಾಗ ಭೀಮಸೇನ ದೇವರ ವಿಷಯದಲ್ಲಿ ಏಷಃ ಇವರು ಈ ಭೀಮಸೇನ ದೇವರು ಅಂಥೇಳಿ, ಅವರು ಎಂಥವರು? ವಾಯುಪ್ರಭವ ವೇಷಾಂತರ ಭಸ್ಮಲೀನ ಕ್ರಮೇಣ ಸುತೇಜ, ಇದು ಅವರಿಗೆ ಹಾಕುವ 3 ವಿಶೇಷಣಗಳು ಭೀಮಸೇನ ದೇವರಿಗೆ. ಅರ್ಥ ಏನು ಅಂತ ನೋಡೋಣ. ಅವರು ಏನು ಮಾಡಿದ್ದಾರೆ? ವೃದ್ಧಾಖಿಲಾಶಂ ಇದು ವಿಶೇಷಣ, ಮುಖರಂ ಪ್ರಚಂಡಂ ಅಖಿಲ ಕೀಚಕ ಓಘಂ ಭಸ್ಮೀಚಕಾರ ಸುಟ್ಟು ಹಾಕಿದ ಅಂದ್ರೆ ಸಂಹಾರ ಮಾಡಿದ್ರು. ಇಲ್ಲಿ ಕೀಚಕ ಶಬ್ದ ಕೀಚಕ ನಿಮಗೆ ಕ್ಯಾರೆಕ್ಟರ್ ಗೊತ್ತಿರುವಂಥದ್ದು, ವಿರಾಟನ ರಾಜದಲ್ಲಿ ವಿರಾಟನ ಹೆಂಡತಿಯ ತಮನಾದವನು ಅವನು ದುಷ್ಟ ಕೀಚಕ. ಆ ಕೀಚಕ ಶಬ್ದಕ್ಕೆ ಇನ್ನೊಂದು ಅರ್ಥ ಬಿದಿರು ಅಂತ ನೋಡ್ರಿ, ವೇಣು ಬಿದಿರು ಇಲ್ಲ ಬ್ಯಾಂಬು ಅನ್ನುವ ಅರ್ಥ ಆ ಕೀಚಕ ಶಬ್ದಕ್ಕಿದೆ. ಆ ವಿಶೇಷ ಏನಂತ ಹೇಳಿದರೆ, ಮಹಾಭಾರತದ ಪಾತ್ರೆಗಳು ಯಾರಿದ್ದಾರೋ ಅನೇಕ ಪಾತ್ರೆಗಳಲ್ಲಿ ಅವರು ಹೆಸರು ಅವರ ಪಾತ್ರೆಗೆ ತಕ್ಕಂಥದ್ದು ಸಾರ್ಥಕ ನಾಮವಾಗಿಬಿಡ್ತು. ಅವರು ಹೆಸರಿರುವಾಗ ಅನುಸಂಧಾನ ಇಟ್ಟಿದ್ದಾರೋ ಇಲ್ಲೋ ತಾಯಿ ತಂದೆ ಗೊತ್ತಿಲ್ಲ, ಆದರೆ ಅನೇಕ ಪಾತ್ರೆಗಳ ಹೆಸರು ಅವರವರಿಗೆ ತಕ್ಕಂತೆ ಬಂದುಬಿಡ್ತದ್ದು. ಉದಾಹರಣೆಗೆ ಧೃತರಾಷ್ಟ್ರ ರಾಜ್ಯದ ರಾಜವನ್ನು ಗಟ್ಟಿಯಾಗಿ ರಾಜ್ಯ ಅಧಿಕಾರ ಬೇಕು ಬೇಕು ಅಂತ ಹಿಡ್ಕೊಂಡವನು ಧೃತ ರಾಷ್ಟ್ರ ಅಂಥೇಳಿ. ಹಾಗೆ ದುರ್ಯೋಧನ ದುಶ್ಯಾಸನ, ಅದೇ ಕೆಟ್ಟವರು ಕೆಟ್ಟ ಹೆಸರಂದ್ರೆ ಹೆಸರಿಡುವಾಗ ತಾಯಿ ತಂದೆಗಳು ಯಾರು ಕೆಟ್ಟ ಹೆಸರಿಡೋದಿಲ್ಲ. ದುಃಖೇನ ಯುದ್ಧಂ ಶಕ್ಯತೆ ಅಂಥೇಳಿ, ಇವನನ್ನು ಗೆಲ್ಲುವುದು ಕಷ್ಟ ಅನ್ನುವ ಅರ್ಥದಲ್ಲಿ ದುರ್ಯೋಧನ ಅಂತ ಹೇಳಿದ. ಆದರೆ ದುರ್ಯೋಧನ ದುಷ್ಟನಾದಂತಹ ಯೋದ್ಧಾರ ಅನ್ನುವ ಅರ್ಥವು ಬರುತ್ತೆ ಅದಕ್ಕೆ. ಆದ್ದರಿಂದ ಅವನ ಎರಡನೇ ಅರ್ಥಕ್ಕೆ ತಕ್ಕಂತೆ ಬಂದುಬಿಟ್ಟ ಅವನು. ಹಾಗೆ ಈ ಕೀಚಕ ಅಂತ ಹೇಳಿದರೆ ಬಹಳ ಕೆಟ್ಟ ಸ್ವಭಾವದವನು ಅನ್ನುವ ಒಂದು ಅರ್ಥ ಇದೆ. ಇನ್ನೊಂದು ಕೀಚಕ ಅಂತ ಹೇಳಿದರೆ ಬಿದಿರು. ಆ ಬಿದಿರಂತೆ ಅವನಿದ್ದಾನೆ. ಆ ಬಿದಿರು ಏನು ಮಾಡುತ್ತೆ, ಧ್ವನಿ ಮಾಡುತ್ತೆ ಗಾಳಿ ಬೀಸಿದಾಗ. ಹಾಗೆ ಅವನು ಸುಮ್ಮನೆ ಧ್ವನಿ ಮಾಡುವವನಾಗಿದ್ದಾನೆ, ಅದು ವಿಷಯ ಇಲ್ಲಿ ಬರುತ್ತೆ. ಅಂತಹ ಕೀಚಕ ಅವನ ತಮ್ಮಂದರು ಉಪಕೀಚಕರು 150 ಜನ, ಅವನು ಒಟ್ಟಾರೆ 106 ಜನ, ಸರಿ 105+1 106 ಜನ ಕೀಚಕರು ಟೋಟಲ್ ಸಮೂಹ. ಅವರನ್ನು ಉಪಕೀಚಕರಂತ ಕರೆದ ಕೀಚಕ, ಇವರೆಲ್ಲರನ್ನೂ ಸೇರಿ ಕೀಚಕ ಸಮೂಹ ಅಂತೇಳಿ. ಬಿದಿರುಗಳ ಸಮೂಹ ಇದ್ದಂತೆ. ಭೀಮಸೇನ ದೇವರು ವಾಯುದೇವರು ಸೇರಿರುವಂತಹ ಅವರಲ್ಲಿಯೇ ಬೆಂಕಿಯು ವಾಯುದೇವರು ಎರಡು ಸೇರಿಕೊಂಡಿದೆ ಅಂತೇಳಿ, ಪ್ರಾಣಾಗ್ನಿ ಅಂತೇಳಿ. ಆದ್ದರಿಂದ ಪ್ರಾಣದೇವರೆನ್ನುವ ಅಗ್ನಿ, ಆ ವಾಯುದೇವರ ವಾಯುಶಕ್ತಿ ಅಗ್ನಿಶಕ್ತಿ ಎರಡು ತೇಜಸ್ವಿ ಪರಾಕ್ರಮಶಾಲಿ ಆಗಿದ್ದಾರೆ, ಎರಡರು ಅಲ್ಲಿ ಸೇರಿಕೊಂಡಿದೆ. ಆ ಬೆಂಕಿ ಭೀಮಸೇನ ದೇವರನ್ನುವ ಬೆಂಕಿ ಆ ಕೀಚಕ ಸಮೂಹವನ್ನು ಸುಟ್ಟು ಹಾಕಿತ್ತು ಅಂತ ಹೇಳುವಾಗಲೂ ಇಲ್ಲಿ ಸುಂದರವಾದ ಶ್ಲೇಷ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಭೀಮಸೇನ ದೇವರ ವಿಷಯದಲ್ಲಿ ಅನ್ವಯ, ಏಷಃ ವಾಯುಪ್ರಭವಃ ವೇಷಾಂತರ ಭಸ್ಮಲೀನಃ ಕ್ರಮೇಣ ಸುತೇಜಃ ರುದ್ಧ ಅಖಿಲ ಆಶಂ ಮುಖರಂ ಪ್ರಚಂಡಂ ಅಖಿಲ ಕೀಚಕ ಓಘಂ ಭಸ್ಮೀಚಕಾರ. ಅದು ಅನ್ವಯ. ಆ ಬೆಂಕಿಗೆ ಹೇಳುವಾಗ ಅದು ಬೆಂಕಿ ವಿಷಯದಲ್ಲಿ ಅಗ್ನಿ ಅದು ಹೇಗಿತ್ತು ಅಂದರೆ ಭಸ್ಮಲೀನ ಕ್ರಮೇಣ ವಾಯುಪ್ರಭವ ಸುತೇಜ ರುದ್ಧ ಅಖಿಲ ಆಶಂ ಮುಖರಂ ಪ್ರಚಂಡಂ ಅಖಿಲ ಕೀಚಕೌಘಂ ಭಸ್ಮೀಚಕಾರ. ಸೊ ಆ ಎರಡು ಅರ್ಥಗಳನ್ನು ನಾವು ನೋಡೋಣ ಈ ಅನ್ವಯ ಮಾಡುವಾಗ. ಮೊದಲನೇ ಅನ್ವಯದಲ್ಲಿ ಭೀಮಸೇನ ದೇವರ ವಿಷಯದಲ್ಲಿ ಅವರು ಏಷಃ ಇವರು ಈ ಭೀಮಸೇನದವರು ಅವರು ಯಾರು, ವಾಯುಪ್ರಭವ ವಾಯುದೇವರ ಅವತಾರ, ವಾಯುವಿಂದ ಹುಟ್ಟಿದವರು, ವಾಯುಪ್ರಭವರು ಅಂದರೆ ವಾಯುವಿಂದ ಪ್ರಕರ್ಷೇನ ಭಾವ ಹುಟ್ಟಿ ಬಂದವರನ್ನು ಅವತಾರ ಮಾಡಿದವರು, ವಾಯುದೇವರ ಅವತಾರವಾಗಿರುವಂತಹ ಭೀಮಸೇನ ದೇವರು ಅನ್ನುವ ಅರ್ಥ ವಾಯುಪ್ರಭವ ಅಂಥೇಳಿ. ಆದ್ದರಿಂದ ಅವರು ಹೇಗಿದ್ದಾರೆ ಅಂದರೆ ಅವರು ಅಥ ಅಂದರೆ ಆ ಅಜ್ಞಾತವಾಸದಲ್ಲಿ ಅಲ್ಲಿ ಇದ್ದಾರೆ, ಅಜ್ಞಾತವಾಸದಲ್ಲಿ ಇದ್ದಾರೆ. ಆ ಅಜ್ಞಾತವಾಸದ ಸಮಯದಲ್ಲಿ ವೇಷಾಂತರ ಭಸ್ಮಲೀನ ಅಂತೇಳಿ, ವೇಷ ಅಂತರ ಅಂದರೆ ಬೇರೆ ಬೇರೆ ವೇಷ, ಯಾಕಂದರೆ ಭೀಮಸೇನ ದೇವರ ವೇಷದಲ್ಲಿ ಅವರು ಹೋಗಿಲ್ಲ. ಆ ಕೀಚಕ ಸಂಹಾರ ಮಾಡುವಾಗ ಬೇರೆ ವೇಷ, ಅದೇ ಯಾವ ಬೇರೆ ವೇಷ, ಅಜ್ಞಾತವಾಸ ಸಮಯದಲ್ಲಿ ಆ ಒಂದು ಅಡಿಗೆ ಸೂದನಾಗಿ ಅಡಿಗೆಯವನಾಗಿ ಹೋಗಿದ್ದಾರೆ. ವಲ್ಲವ ಅಂತ ಹೆಸರಿಟ್ಟುಕೊಂಡು ಆ ವಲ್ಲವ ಅನ್ನುವ ಹೆಸರಿನಲ್ಲಿ ಭೀಮಸೇನ ದೇವರು ಅಜ್ಞಾತವಾಸದಲ್ಲಿದ್ದಾರೆ. ಆದ್ದರಿಂದ ಆ ಅಜ್ಞಾತವಾಸವನ್ನೇ ಪಾಲನೆ ಮಾಡ್ತಾ ತಮ್ಮ ಹೆಸರನ್ನು ಹೇಳಿಕೊಳ್ಳದೆ ಆ ಭೀಮಸೇನ ದೇವರು ದ್ರೌಪದಿ ಹೋಗಿ ನನಗೆ 5 ಜನ ಗಂಡಂದಿರಿದ್ದಾರೆ, ಅವರು 5 ಜನ ಕೂಡ ಗಂಧರ್ವರು ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಂತೆ. ಯಾಕಂದ್ರೆ ಇವರು ಯಾರು ಅಂತ ಗೊತ್ತಾಗಬಾರ್ದು, ಆದ್ದರಿಂದ ಹಾಗೆ ಹೇಳಿದ್ರು. ಯಾಕಂದ್ರೆ ತನ್ನನ್ನು ಹತ್ರ ಯಾರು ಬರಬಾರದು, ತನಗೆ ರಕ್ಷಣೆ ಇದೆ ಅಂಥೇಳಿ. ಗಂಧರ್ವರಕ್ಕಿಂತ ದೊಡ್ಡ ರಕ್ಷಣೆ, ಪಂಚಪಾಂಡವರ ರಕ್ಷಣೆ ಬಹಳ ದೊಡ್ಡ ರಕ್ಷಣೆ. ಆದ್ದರಿಂದ ಆ ಭೀಮಸೇನ ದೇವರು ಅವರು ಎಂಥವರು ಅಂದರೆ ವೇಷಾಂತರ ಭಸ್ಮಲೀನ ಅಂಥೇಳಿ. ಈಗ ಬೆಂಕಿ, ಬೆಂಕಿಯನ್ನು ಒಂದು ಬೂದಿ ಮುಚ್ಚಿಕೊಂಡಿದ್ರೆ ಆ ಬೆಂಕಿ ಇದೆ ಅಂತ ಗೊತ್ತಾಗೋದಿಲ್ಲ. ಆ ಬೂದಿ ಇದ್ದರೂ ಕೂಡ ಒಳಗೆ ಬೆಂಕಿ ಸುಡುವ ಸ್ವಭಾವ ಹಾಗೆ ಇರುತ್ತೆ, ಆ ಬೆಂಕಿ ಸುಡೇ ಸುಟ್ಟತ್ತೆ. ಆದ್ದರಿಂದ ಆ ವೇಷ ಅಂತರ ಅನ್ನುವ ಭಸ್ಮದಿಂದ ಅವ್ರು ಮುಚ್ಚಿಕೊಂಡಿದ್ದಾರೆ, ನಿಗೂಢವಾಗಿದ್ದಾರೆ. ಆದ್ದರಿಂದ ಈ ಅಜ್ಞಾತವಾಸದ ಮೂಲಕವಾಗಿ ವೇಷ ಅಂತರ, ಬೇರೆ ವೇಷ, ಅಂತರ ಅಂದರೆ ಬೇರೆ ಅಂತ ಅರ್ಥ. ಅಂತರ ಅಂದ್ರೆ ಒಳಗಿರುವುದಂತ ಒಂದು ಅಂತರ ಅಂದ್ರೆ ಬೇರೆ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಆದ್ದರಿಂದ ಬೇರೆ ವೇಷವನ್ನು ಹಾಕೊಂಡಿದ್ದಾರೆ. ಆ ವೇಷದಲ್ಲಿ ಅವರು ಆ ವೇಷವೆನ್ನುವ ಭಸ್ಮದಿಂದ ನಿಗೂಢರ ಅಂದ್ರೆ ಬುಚ್ಚಿಕೊಂಡಿದ್ದಾರೆ. ಬೂದಿ ಬೆಂಕಿಯನ್ನು ಮುಚ್ಚಿದಂತೆ ಆ ಭೀಮಸೇನ ದೇವರನ್ನ ಬೆಂಕಿಯನ್ನು ಈ ಅಜ್ಞಾತವಾಸದ ಅಡಿಗೆ ಮನೆ ಅವನ ಕೆಲಸ ಅನ್ನುವ ಒಂದು ರೂಪ ಮುಚ್ಚಿಕೊಂಡಿದೆ. ಈ ವಿಧವಾಗಿ ಅನ್ಯ ವೇಷ ಎನ್ನುವ ಭಸ್ಮದಿಂದ ಮುಚ್ಚಿಕೊಂಡಿರುವಂತಹ ಭೀಮಸೇನ ದೇವರು ಅವರು ಯಾರಿಂದಲೂ ಗೊತ್ತಾಗಬಾರದಂತ ಇರುವಂತಹ ಅಜ್ಞಾತ ರೂಪದಲ್ಲಿದ್ದಾರೆ. ಅವರು ಕ್ರಮೇಣ ಸುತೇಜಃ ಅಂತೇಳಿ, ಕ್ರಮೇಣ ಸುತೇಜಃ ಕ್ರಮವಾಗಿ, ಅಕ್ರಮ ಅಂದ್ರೆ ಪರಾಕ್ರಮ ಅಂತ ಹೇಳಿ, ಭೀಮಸೇನ ದೇವರು ಪರಾಕ್ರಮದಿಂದ ಕೂಡಿರುವಂತಹ ಒಳ್ಳೆ ತೇಜಸ್ಸು, ಆ ಅಮಿತ ಪರಾಕ್ರಮ, ಅಭಿವ್ಯಕ್ತವಾಗುವಂತಹ ಪರಾಕ್ರಮವಾಗಿದೆ ಸು ಅಂತ ಹೇಳಿದ್ರೆ ಶೋಭನಕರವಾದ ಮಂಗಳಕರವಾದಂತಹ ತೇಜಸ್ವರೂಪ, ತೇಜಾಹ ತೇಜಸ್ ಅನ್ನುವುದಕ್ಕೆ ಬಹುವಚನ ರೂಪದಲ್ಲಿ ಪ್ರಯೋಗ ನಿತ್ಯ ಬಹುಳ ಪ್ರಯೋಗ ಅದು. ಆದ್ದರಿಂದ ಒಳ್ಳೆ ತೇಜಸ್ವಿಗಳು ಅವರ ತೇಜಸ್ಸಿಂದ ಕೂಡಿದಂತಹ ಪರಾಕ್ರಮದಿಂದ ಕೂಡಿದವರಾಗಿದ್ದಾರೆ ಅಂತಹ ಭೀಮಸೇನ ದೇವರು. ಅವರು ಏನು ಮಾಡಿದ್ದಾರಂತ ಹೇಳಿದರೆ ವೃದ್ಧ ಅಖಿಲ ಆಶಂ, ಆಶಾ ಅಂತ ಹೇಳಿದ್ರೆ ಈ ಅನೇಕ ಅರ್ಥಗಳಿವೆ ಇಲ್ಲಿ. ಮುಖ್ಯವಾಗಿ ಸೊ ವೃದ್ಧ ಅಖಿಲ ಆಶಂ ಅಂತೇಳಿ, ವೃದ್ಧ ಅಂದ್ರೆ ನಿರೋಧ ಮಾಡಲ್ಪಟ್ಟಿರುವಂತಹ, ನಿರೋಧ ಮಾಡ ಅಂದ್ರೆ ಏನು, ಅಖಿಲ ಆ ಕೀಚಕರ ಸಮೂಹ ಯಾವುದು, ಕೀಚಕನಿಗಾಗಲಿ ಉಪಕೀಚಕನಿಗಾಗಲಿ ಅವರಿಗೆ ಇರುವಂತಹ ಆ ಆಶೆಗಳನ್ನೆಲ್ಲವನ್ನೂ ಕೂಡ ಅವರು ನಿರೋಧ ಮಾಡಿದ್ದಾರೆ ಅಂತೇಳಿ. ಈ ವಿಧವಾಗಿ ವೃದ್ಧ ಅಖಿಲ ಆಶಂ ಅಂತೇಳಿ, ನಿರೋಧ ಅಂದ್ರೆ ಪ್ರತಿರುದ್ಧವ ರೋಧನೆ ಮಾ ಅಂದ್ರೆ ಆ ಅವ್ರ ಆಶೆಗಳ ಅವನಿಗೆ ಎಲ್ಲ ಕೀಚಕನ ಉದ್ದೇಶ ಏನು ಆಶೆ ಎಂತಹದ್ದಂದ್ರೆ ಎಲ್ಲರನ್ನು ನಾನು ಸೋಲಿಸಬಲ್ಲೆ, ನನಗಿರುವ ಬಲಕ್ಕೆ ಮುಂಚೆ ಯಾರು ನಿಲ್ಲಲಾರರು ಅಂತ ಅವನು ಅಹಂಕಾರದಿಂದ ಕೂಡಿದವನಾಗಿದ್ದ. ದೊಡ್ಡ ಆಶೆ ಅವನದು, ಅವನ ಆಶೆ ಎಂಥದ್ದು, ಜಯದ ಆಶೆ, ಜಯಾಶೆ ಯಾವುದಿದೋ ಅದೆಲ್ಲವನ್ನು ಕೂಡ ನಾಶ ಮಾಡಿಬಿಟ್ರು ಭೀಮಸೇನ ದೇವರು. ಅವನ ಆಶೆಯನ್ನು ನಿರೋಧ ಮಾಡಿ ತುಂಡು ಮಾಡಿ ಅವನನ್ನು ಸಂಹಾರ ಮಾಡ್ತಾರೆ. ಆದ್ದರಿಂದ ವೃದ್ಧ ಅಂದ್ರೆ ನಿರೋಧ ಮಾಡಲ್ಪಟ್ಟಿರುವಂತಹ, ಪ್ರತಿರೋಧಿಸಲ್ಪಟ್ಟಿರುವಂತಹ ಅಖಿಲ ಆಶಾ ಎಲ್ಲ ಆಶೆಗಳ ಅಖಿಲ ನಾಮ ಆಶಾ ಜಯ ಆಶಾ ಜಯ ಒಂದು ಯಾವಾಗಲೂ ನನಗೆ ಬರುತ್ತೆ ಅನ್ನುವ ಅವನ ಆಶೆಯನ್ನೆಲ್ಲ ಕೂಡ ನಿರೋಧ ಮಾಡಿದ್ದಾರೆ. ಮಾಡಿಬಿಟ್ಟು ಏನ ಸತತೋಕ್ತಃ ಅಂತೇಳಿ ವೃದ್ಧ ಇಲ್ಲಿ ವೃದ್ಧಾಹ ಅಖಿಲ ಆಶ ನಾಮ ಆಶಾ ಜಯಾಶಾ ಏನ ಸಹ ಅನ್ನುವ ವ್ಯುತ್ಪತ್ತಿ, ಯಾರಿಂದ ಆದರೆ ಆ ಕೀಚಕ ಸಮೂಹದ ಆಶೆ ಎಲ್ಲ ಕೂಡ ನಿರೋಧಿಸಲ್ಪಟ್ಟಿತು. ಅಂತಹ ಭೀಮಸೇನ ದೇವರು ಅವರು ಏನು ಮಾಡಿದ್ದಾರೆ, ವೃದ್ಧಾಖಿಲ ಅವರು ಅಂದ್ರೆ ಅವರ ಆಶೆಯನ್ನು ಹೀಗೆ ನಿರೋಧ ಮಾಡಿಬಿಟ್ಟಿದ್ದಾರೆ. ಅಂತಹ ನಿರೋಧಿಸಲ್ಪಟ್ಟಂತಹ ಆಶೆ ಉಳ್ಳವನು ಯಾರಂದ್ರೆ ಕೀಚಕ ಸಮೂಹ. ಈ ವೃದ್ಧಾಖಿಲಾಶಂ ಅನ್ನುವುದು ಕೀಚಕ ಸಮೂಹವನ್ನು ನಿರೋಧಿಸಲ್ಪಟ್ಟಂತಹ ಆಶ, ಯಾವ ಭೀಮಸೇನ ದೇವನಂದ್ರೆ ಅವರ ಆಶೆ ನಿರೋಧಿಸಲ್ಪಟ್ಟಂತೋ ಅಂತಹ ಕೀಚಕ ಸಮೂಹ. ಸೊ ಅದನ್ನು ಹೇಳ್ತಾ ಇದ್ದಾರೆ ಅವರು. ಇನ್ನೂ ಅವರ ವಿಶೇಷಣ ಮುಖರಂ ಅಂತೇಳಿ, ಮುಖರ ಅಂದ್ರೆ ಮುಖೇನ ರಟತೆ ಅಂದ್ರೆ ಸುಮ್ಮನೆ ಕೂಗಾಡುವುದು. ಆ ಕೀಚಕ ಯಾವಾಗಲೂ ಅಹಂಕಾರದ ಮಾತುಗಳಿಂದ ಯಾವಾಗಲೂ ಕೂಗಾಡುವುದು, ಎಲ್ಲರ ಮೇಲೆ ಒದರುವುದು, ಹೀಗೆ ಆ ವಾಕ್ ಪ್ರಬಲ್ವ ಜಾಸ್ತಿ. ಆದ್ದರಿಂದ ಅಂತಹ ಸ್ವಭಾವ ಉಳ್ಳವನಾಗಿದ್ದಾನ, ಆದ್ದರಿಂದ ಮುಖರಂ. ಅವನಲ್ಲದೆ ಅವನ ಉಪಕೀಚಕರು ಎಲ್ಲರೂ ಅಂತ ಅವರೇ ಆಗಿದ್ದಾರೆ. ಆ ಕೀಚಕ ಸಮೂಹ ಅದು ಮುಖರಂ ಅಂದ್ರೆ ಅವಿಚಾರಿತ ಭಾಷಣಂ ಅಂತೇಳಿ ಪ್ರಯೋಗ, ಅಂದ್ರೆ ಯೋಚನೆ ಮಾಡದೆ ಮಾತಾಡುವುದು, ಬಾಯಿಗೆ ಬಂದಂತೆ ಬೊಗಳ್ತಾರೆ ಅಂತಹ ಸಮೂಹ ಆಗಿದ್ದಾರೆ ಅವರು. ಪ್ರಚಂಡಂ ಅತಿಕ್ರೂರಂ ಪ್ರಕಶ್ಯೇನ ಚಂಡಂ, ತುಂಬಾ ಕ್ರೂರರಾಗಿ ಅತಿ ಭಯಂಕರಾಗಿರುವಂತಹ ಅವರಾಗಿದ್ದಾರೆ, ದುಷ್ಟರಾಗಿರುವಂತಹ ಕೀಚಕ ಸಮೂಹ. ಅಖಿಲ ಕೀಚಕ ಓಘಂ ಷಡ್ ಉತ್ತರ ಶತ ಕೀಚಕ ಸಮೂಹಂ ಅಂತೇಳಿ, 106 ಮಂದಿ ಕೀಚಕರ ಸಮೂಹ. ಮೊದಲು ಕೀಚಕ ಬರ್ತಾನೆ, ಆ ಕೀಚಕನ ಸಂಹಾರ ಮಾಡ್ತಾರೆ ಭೀಮಸೇನ ದೇವರು. ಅದಾದ ಮೇಲೆ ಆ ಮಿಕ್ಕ 105 ಜನ ದ್ರೌಪದಿಯನ್ನು ಸಿಟ್ಟಿನಿಂದ ಕಟ್ಟಿ ಹಾಕಿ ಅವಳನ್ನು ಕೀಚಕನ ಜೊತೆಯಲ್ಲಿ ಸುಡ್ತೀವಿ ಅಂತ ತಗೊಂಡು ಹೋದಾಗ ಭೀಮಸೇನ ದೇವರು ಅವರೆಲ್ಲರ ಸಂಹಾರವನ್ನು ಕೂಡ ಮಾಡಿಬಿಡ್ತಾರೆ. ಹೀಗೆ ಆ ಅಖಿಲ ಕೀಚಕ ಸಮೂಹವನ್ನು, ಓಘ ಅಂದ್ರೆ ಸಮೂಹ ಅಂತ ಹೇಳಿ, ಅದನ್ನು ಭಸ್ಮೀಚಕಾರ ದದಾಹ ಸುಟ್ಟು ಹಾಕಿದರು ಅಂತ ಅದು ಆ ಭೀಮಸೇನ ದೇವರ ವಿಷಯದಲ್ಲಿ ಆ ವಿಧವಾಗಿ ಅನ್ವಯ. ಆಮೇಲೆ ಬೆಂಕಿಯ ವಿಷಯದಾಗೆ ಬಂದಾಗ ಅನ್ವಯ ಹೀಗೆ ಏನಂತ ಹೇಳಿದರೆ, ಭಸ್ಮಲೀನಃ ಕ್ರಮೇಣ ವಾಯುಪ್ರಭವಃ ಸುತೇಜಃ ವೃದ್ಧ ಅಖಿಲ ಆಶಂ ಮುಖರಂ ಪ್ರಚಂಡಂ ಅಖಿಲ ಕೀಚಕ ಓಘಂ ಭಸ್ಮೀಚಕಾರ. ಆ ಬೆಂಕಿ ಕೂಡ ಎಂಥದ್ದು, ದಾವಾಗ್ನಿ ಎಂಥದ್ದು ಅಂತ ಹೇಳಿದ್ರೆ ಭಸ್ಮಲೀನ ಭಸ್ಮ, ಬೆಂಕಿ ಕಾಡ್ಚಿಚ್ಚಿ ಎಲ್ಲವನ್ನು ಸುಡ್ತಾ ಇದ್ರೆ ಬೇಕಾದಷ್ಟು ಬೂದಿ, ಬೂದಿಯಿಂದ ತುಂಬಿರುವಂಥದ್ದು, ಆದ್ದರಿಂದ ಭಸ್ಮದಲ್ಲಿ ಕೂಡಿರುವಂಥದ್ದಾಗಿದೆ ಭಸ್ಮ. ಅಷ್ಟು ಭಸ್ಮ, ಅಷ್ಟು ಬೂದಿ, ಹೋಗೆ ಎಲ್ಲ ಕೂಡಿರುವಂಥ ಆ ದಾವಾಗ್ನಿ, ಅದು ಕ್ರಮೇಣ ವಾಯುಪ್ರಭಾವ ಕ್ರಮೇಣ ಕ್ರಮಿಸ್ತಾ ಇದೆ, ಬೆಳೀತಾ ಇದೆ. ಹಾಗೆ ವಾಯುಪ್ರಭಾವ, ನಿಮ್ಗೆಲ್ಲರಿಗೂ ಗೊತ್ತಾದಂತೆ ಚಿಕ್ಕು ದೀಪಗಳಿದ್ದಾಗ ಗಾಳಿ ಬೀಸಿದ್ರೆ ಅದು ಆರೋಗತ್ತೆ, ದೊಡ್ಡ ಕಾಡ್ಚಿಚ್ಚಿದ್ದರೆ ಗಾಳಿ ಬೀಸಿದ್ರೆ ಇನ್ನೂ ಚೆನ್ನಾಗಿ ಉರಿಯತ್ತೆ. ಇದು ಕಾಡ್ಚಿಚ್ಚು, ಅದಕ್ಕೆ ವಾಯು ಸೇರಿದರೆ ಭಯಂಕರವಾಗಿ ಉರಿಯತ್ತೆ. ಹಾಗೆ ಭೀಮಸೇನ ದೇವರು ಅಗ್ನಿ ಸದೃಶರಾಗಿದ್ದಾರೆ, ಅವರಲ್ಲಿಯೇ ಆ ಒಂದು ತೇಜಸ್ಸು ಅಗ್ನಿ ಇದೆ, ಅದಕ್ಕೆ ವಾಯುದೇವರು ಆ ವಾಯು ಅವರೇ ಸ್ವತಃ ವಾಯು ಆಗಿದ್ದಾರೆ, ವಾಯು ಅಗ್ನಿ ಎರಡೂ ಸೇರಿ ಒಂದು ಕಡೆ ಇದ್ದಂತೆ ಆದ್ದರಿಂದ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳುವಾಗ ಕಾಡ್ಚಿಚ್ಚು ಅದು ವಾಯುಪ್ರಭಾವ, ಅಂದರೆ ಗಾಳಿ ಬೀಸಿದರೆ ವೃದ್ಧ ಅತಿಯಾಗಿ ವೃದ್ಧಿ ಹೊಂದಿರುವಂತಹ ಆ ಕಾಡ್ಚಿಚ್ಚು ಸುತೇಜ ಧಗಧಗ ಉರಿಯುತ್ತಿರುವಂತಹ ಕಾಡ್ಚಿಚ್ಚು ಅದೇನು ಮಾಡಿತು, ವೃದ್ಧಾಖಿಲಾಶಂ. ಇದು ಈ ವೇಣು ಸಮೂಹ ಕೀಚ ಅಖಿಲ ಕೀಚಕೌಘ ಅಂತ ಹೇಳಿದ್ರೆ ಇಲ್ಲಿ ಬಿದಿರಿನ ಸಮೂಹ ಅಂತೇಳಿ ಅದು ಬರುತ್ತೆ ಮುಂಚೆ. ಅದಕ್ಕೆ ವಿಶೇಷಣಗಳು ಹೇಳ್ತಾ ಇದ್ದಾರೆ. ಆಶಾ ಅನ್ನುವ ಶಬ್ದಕ್ಕೆ ದಿಕ್ಕುಗಳು ಅಂತ ಅರ್ಥ ಇನ್ನೊಂದು. ಆದ್ದರಿಂದ ವೃದ್ಧ ಅಖಿಲ ಆಶ್ರಮ ಅಂತ, ಪರಿತಃ ಪ್ರತಿರುದ್ಧ ದಿಂಗ್ಮುಖಂ ಅಂಥೇಳಿ, ಅಂದರೆ ಇದೇನು ಮಾಡ್ತಾ ಇದೆ, ಆ ಬಿದಿರಿನ ವೃಕ್ಷಗಳ ಸಮೂಹ ಇದ್ದರೆ ಅದನ್ನು ಎಲ್ಲ ದಿಕ್ಕುಗಳಿಂದ ವ್ಯಾಪಿಸಿರುವಂತಹ ಬೆಂಕಿ ಬಂದು ಕಾಡ್ಚಿಚ್ಚು ಬಂದು ಅದನ್ನು ಸುಟ್ಟು ಹಾಕ್ತಾ ಇದೆ ಅಂಥೇಳಿ. ಮುಖರಂ ಅಂಥೇಳಿ, ಮುಖರಂ ಅಂದರೆ ಶಬ್ದ ಇಲ್ಲೇನು ಶಬ್ದ ಬರ್ತಾ ಇದೆ ಅಂದರೆ ಆ ಬಿದಿರುಗೆ ಲಕ್ಷಣ ಏನಂತ ಹೇಳಿದರೆ ಆ ಕಾಡಿನಲ್ಲಿರುವ ದೊಡ್ಡ ದೊಡ್ಡ ಬಿದಿರಿನ ವೃಕ್ಷಗಳ ಸಮೂಹ ಅಂದರೆ ಒಂದೆರಡು ಬಿದಿರಲ್ಲ, ಬಿದಿರಿಂದ ಗಾಳಿ ಬೀಸಿದರೆ ವಾಣಿ ಅಂಥೇಳಿ ಅಂತ ಬಿಸಿಲಾದ್ಮೇಲೆ ವಿಸ್ಲಿಂಗ್ ಸೌಂಡ್ ಬರುತ್ತೆ. ಹಾಗೆ ವಿಸ್ಲಿಂಗ್ ಸೌಂಡ್ ಬರುವಂಥ ಇದು ಅನೇಕ ವಿಸ್ಲಿಂಗ್ ಸೌಂಡ್ಸ್ ಒಂದು ಸರಿ ಸೇರಿದಾಗ ದೊಡ್ಡ ಸೌಂಡ್ ಬರುತ್ತೆ. ಹಾಗೆ ಆ ಬಿದಿರಿನ ವೃಕ್ಷಗಳಿಂದ ಹೊರಗೆ ಬರ್ತಾ ಇರುವಂತಹ ದೊಡ್ಡ ಗಾಳಿ ಬೀಸುವುದರಿಂದ ದೊಡ್ಡ ಶಬ್ದ ಬರ್ತಾ ಮಾಡುತ್ತೆ ಅದು, ಅಂತಹ ಪ್ರಚಂಡವಾದದ್ದಂಥದ್ದು. ಅದರಿಂದ ಪ್ರಚಂಡ ಅಂದರೆ ಏನು ಅಂತ ಹೇಳಿದರೆ ಮುಳ್ಳುಗಳು, ಅನೇಕ ಕಂಟಕಗಳಿರುತ್ತೆ, ಭಯಂಕರವಾದ ವೃಕ್ಷಗಳಿರುತ್ತೆ, ಎಲ್ಲ ಅದರ ಸುತ್ತಮುತ್ತು ಎಲ್ಲ ಸೇರಿರುತ್ತೆ. ಆದ್ದರಿಂದ ಈ ಬಿದಿರುಗಳ ವೃಕ್ಷ ಅದಕ್ಕಿರುವಂತಹ ಮುಳ್ಳುಗಳು ಅದರ ಸುತ್ತಮುತ್ತ ಇರುವಂತಹ ಮುಳ್ಳಿನ ವೃಕ್ಷಗಳು ಅವೆಲ್ಲ ಸೇರಿಕೊಂಡು ಭಯಂಕರವಾಗಿತ್ತು ಅಂತೇಳಿ. ಕ್ರೂರತರವಾಗಿರುವಂತಹ ಪ್ರಚಂಡವಾಗಿರುವಂತಹ ಅಖಿಲ ಕೀಚಕ ಓಘಂ, ದೊಡ್ಡದಾಗಿರೋ ಅಖಿಲವಾದ ಎಲ್ಲ ಅಂದರೆ ಆ ಬಿದಿರು ಅನ್ನೋದು ಆ ಕಾಡಿನಲ್ಲಿ ಆ ಕಾಡ್ಚಿಚ್ಚು ಬಂದಾಗ ಚೆನ್ನಾಗಿ ಉರಿಯತ್ತದು, ಅದಕ್ಕೆ ಇಟ್ಸ್ ವೆರಿ ಗುಡ್ ಫೈರ್ ವುಡ್ ಇದ್ದಂಥದ್ದು, ಆದ್ದರಿಂದ ಚೆನ್ನಾಗಿ ಉರಿಯತ್ತದು. ಆ ಕೀಚಕ ಸಮೂಹ ಅಂದರೆ ಅಖಿಲ ವೇಣು, ವೇಣು ಅಂದರೆ ಬಿದಿರು, ಬಿದಿರಿನ ಸಮೂಹ ಗುಂಪು ಯಥಾ ಭಸ್ಮೀಕರೋತಿ, ಆ ವಿಧವಾ ಗುಂಪನ್ನು ಈ ಕಾಡ್ಚಿಚ್ಚು ಸುಟ್ಟು ಹಾಕಿತು ಅಂಥೇಳಿ ಅದಕ್ಕೆ ಹೇಳುವಾಗ ಈ ವಿಧವಾಗಿ ಅನ್ವಯ ಮಾಡಬೇಕು. ಆದ್ದರಿಂದ ಇಲ್ಲಿ ಭಸ್ಮಲೀನ ಕ್ರಮೇಣ ವಾಯುಪ್ರಭವ ಸುತೇಜ ವೃದ್ಧ ಅಖಿಲ ಆಶಂ ಮುಖರಂ ಪ್ರಚಂಡಂ ಅಖಿಲ ಕೀಚಕ ಓಘಂ ಭಸ್ಮೀಚಕಾರ ಅಂಥೇಳಿ ಅಲ್ಲಿ ಹೇಳಿದ್ದಾರೆ. ಇದು 40ನೇ ಶ್ಲೋಕ. ಈ ವಿಧವಾಗಿ ಶ್ಲೇಷ ಎರಡು ಆ ಬೆಂಕಿಯಲ್ಲಿಯೂ ಭೀಮಸೇನ ದೇವರಲ್ಲಿಯೂ ಆ ಶಬ್ದಗಳನ್ನು ಅನ್ವಯ ಮಾಡುವ ರೀತಿ. ಅದಾದ ಮೇಲೆ 41ನೇ ಶ್ಲೋಕ, ಐದು ಶ್ಲೋಕಗಳಲ್ಲಿ ಮೂರಾಯಿತು, ಈ 4ನೇ ಶ್ಲೋಕ ಅಲ್ಲಿ ಕೂಡ ಶ್ಲೇಷದಿಂದ ಹೇಳ್ತಾ ಇದ್ದಾರೆ. ಸ ಕೃಷ್ಣವರ್ತ್ಮ ವಿಜಯೇನ ಯುಕ್ತೋ ಮುಹುರ್ ಮಹಾಹೇತಿ ಧರೋಪ್ರಧೃಶ್ಯ ಭೀಷ್ಮ ದ್ವಿಜಾದ್ಯೈಹಿ ಅತಿ ಭೀಷಣಾಭಂ ವಿಪಕ್ಷ ಕಕ್ಷಂ ಕ್ಷಪಯನ್ ವಿರೇಜೆ ಅಂಥೇಳಿ ಇಲ್ಲಿ ಆ ದುಷ್ಟರಾದ ಕೌರವರನ್ನು ಅವರೆಲ್ಲರ ವಿಪಕ್ಷದಲ್ಲಿರುವಂತಹ ದುಷ್ಟರಾದವರೆಲ್ಲರನ್ನು ಕೂಡ ಈ ಭೀಮಸೇನ ದೇವರನ್ನ ಕಾಡ್ಚಿಚ್ಚು ಸುತ್ತ ಹಾಕಿತು ಅಂತ ಹೇಳುವಾಗ ಅಲ್ಲಿ ಇಲ್ಲಿ ಕೂಡ ಸುಂದರವಾಗಿ ಇಬ್ಬರಿಗೂ ಅನ್ವಯ, ಕಾಡ್ಚಿಚ್ಚುಗೆ ಆಮೇಲೆ ಭೀಮಸೇನ ದೇವರಿಗೆ, ಇಬ್ಬರಿಗೆ ಅನ್ವಯವಾಗುವಂತೆ ಈ ಶಬ್ದಗಳನ್ನು ಬಳಸಿದ್ದಾರೆ. ನಾವು ಅನ್ವಯ ಮಾಡುವಾಗ ಭೀಮಸೇನ ದೇವರಿಗೆ ಅನ್ವಯ ಮಾಡುವಾಗ ಶಬ್ದಗಳನ್ನು ಹೀಗೆ ಅರೇಂಜ್ ಮಾಡುವುದು, ಅನ್ವಯ ಅರ್ಥ ಹೀಗೆ. ಆ ಭೀಮಸೇನ ದೇವರು ಸಹ, ಆ ಭೀಮಸೇನ ದೇವರು ಕೃಷ್ಣವರ್ತ್ಮ ವಿಜಯೇನ ಯುಕ್ತ ಮಹಾಹೇತಿ ಧರ ಅಪ್ರಧೃಶ್ಯ ಸಹ ಭೀಮ ಭೀಷ್ಮ ದ್ವಿಜಾದ್ಯೈಹಿ ಅತಿಭೀಷಣಾಭಂ ವಿಪಕ್ಷ ಕಕ್ಷಂ ಮುಹುಹು ಕ್ಷಪಯನ್ ವಿರೇಜೆ. ಅದು ಭೀಮಸೇನ ದೇವರಿಗೆ ಅನ್ವಯ ಮಾಡುವಂಥದ್ದು, ಅರ್ಥ ಚಿಂತನೆ ಮುಂದೆ ಮಾಡೋಣ. ಅದೇ ವಿಧವಾಗಿ ಕೃಷ್ಣವತ್ಮ ಬೆಂಕಿಗೆ ಹೇಳುವಾಗ ಕೃಷ್ಣವತ್ಮ ವಿಜಯೇನ ಯುಕ್ತ ಮಹಾ ಹೇತಿಧರ ಅಪ್ರಧೃಶ್ಯ ಅತಿಭೀಷಣಾಭಂ ಕಕ್ಷಂ ಕ್ಷಪಯನ್ ವಿರೇಜೆ. ಇದು ಹೇಗೆ ಅರ್ಥಗಳನ್ನು ಅನ್ವಯ ಅರ್ಥದ ಜೊತೆಯಲ್ಲಿ ಶಬ್ದಗಳನ್ನು ಅರ್ಥ ನೋಡುವಾಗ ಭೀಮಸೇನ ದೇವರಿಗೆ ಹೇಗೆ ಅನ್ವಯ ಮಾಡುವುದು, ಅನ್ವಯ ತಗೊಂಡು ಭೀಮಸೇನ ದೇವರಿಗೆ ಅನ್ವಯ ಮಾಡುವಾಗ ಕೃಷ್ಣವರ್ತ್ಮ ಅಂತ ಹೇಳಿ, ಕೃಷ್ಣ ಶ್ರೀಕೃಷ್ಣ ದೇವರು ಪರಮಾತ್ಮ, ಕೃಷ್ಣ ಪರಮಾತ್ಮ. ಇವತ್ತು ಶ್ರೀಕೃಷ್ಣ ವಿಶೇಷ ಸ್ಮರಣೆಯಿಂದ ನಾವು ಕೃಷ್ಣಾಷ್ಟಮಿ ಕೃಷ್ಣ ಜಯಂತಿಯ ಸಂದರ್ಭವಾಗ ಕೃಷ್ಣನ ಮಾತು ಬರ್ತಾ ಇದೆ ಇಲ್ಲಿ. ಸೊ ಕೃಷ್ಣವರ್ತ್ಮ ಕೃಷ್ಣ ಪ್ರೇರಿತ ರಥ ಮಾರ್ಗ ಅಂತೇಳಿ. ಸೊ ಅಂದ್ರೆ ಕೃಷ್ಣ ವರ್ತ್ಮ ಅಂದ್ರೆ ಮಾರ್ಗ ಅಂತ ದಾರಿ ಅಂತೇಳಿ. ಸೊ ಕೃಷ್ಣೇನ ವರ್ತ್ಮ ಯಸ್ಯ ಇತಿ ಕೃಷ್ಣವರ್ತ್ಮ ಭೀಮಃ, ಭೀಮಸೇನ ದೇವರಲ್ಲಿ ಶ್ರೀಕೃಷ್ಣ ದೇವರಿಂದ ಪ್ರೇರಿತರಾಗಿ ಅವರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಡೆಯುವಂತಹವರಾದ್ದರಿಂದ ಅವರಿಗೆ ಕೃಷ್ಣವರ್ತ್ಮ ಅಂತ ಹೇಳಬಹುದು. ಭೀಮಸೇನ ದೇವರು ಕೃಷ್ಣವರ್ತ್ಮ, ಕೃಷ್ಣ ತೋರಿಸಿದ ದಾರಿಯಲ್ಲಿ ನಡೆಯುವಂಥವರು, ಆದ್ದರಿಂದ ಕೃಷ್ಣವರ್ತ್ಮರಾಗಿದ್ದಾರೆ ಅಂದ್ರೆ ಕೃಷ್ಣ ಮಾರ್ಗ ಉಳ್ಳವರು. ಸೊ ಈ ವಿಧವಾಗಿ ಕೃಷ್ಣವರ್ತ್ಮ ಅಂದ್ರೆ ಕೃಷ್ಣ ಪ್ರೇರಿತವಾದ ರಥ ಮಾರ್ಗಗಳಲ್ಲಿ ಹೋಗುವಂಥವರಾಗಿದ್ದಾರೆ. ಮನೋರಥ ಮಾರ್ಗವೂ ಅಷ್ಟೇ, ಮನಸ್ಸಿನಲ್ಲಿ ದಾರಿ ತೋರಿಸ್ತಾರೆ, ಹೊರಗೂ ದಾರಿ ತೋರಿಸ್ತಾರೆ, ಎಲ್ಲ ಕಡೆ ಮಾರ್ಗದರ್ಶನ ಮಾಡುವಂತಹ ಕೃಷ್ಣ ಕೃಷ್ಣನಿಗೆ ಅನುಗುಣವಾಗಿ ನಡೆಯುವವರಾಗಿದ್ದಾರೆ ಭೀಮಸೇನ ದೇವರು. ಅವರು ವಿಜಯೇನ ಯುಕ್ತ, ವಿಜಯ ಅರ್ಜುನನ ಜೊತೆಯಲ್ಲಿ ಯುಕ್ತ ಕೂಡಿದ್ದಾರೆ, ಅರ್ಜುನನ ಜೊತೆಯಲ್ಲಿ ಕೂಡಿ ಭೀಮಸೇನ ದೇವರು ಎಲ್ಲ ಶತ್ರು ಸಂಹಾರ ಮಾಡಿದ್ದಾರೆ. ಆದ್ದರಿಂದ ಮಿಕ್ಕವರು ಪಾಂಡವರು ಸಹಾಯ ಮಾಡ್ತಾ ಇದ್ದಾರೆ, ಆದರೆ ವಿಶೇಷವಾಗಿ ಇಲ್ಲಿ ಹೇಳುವಂತಹ ಮಾತು, ಆದ್ದರಿಂದ ಅರ್ಜುನೇನ ಯುಕ್ತ, ಅರ್ಜುನನ ಜೊತೆಯಲ್ಲಿ ಕೂಡಿಕೊಂಡವರಾಗಿ ಮಹಾ ಹೇತಿಧರ. ಹೇತಿ ಅನ್ನುವ ಶಬ್ದಕ್ಕೆ ಎರಡು ಅರ್ಥಗಳಿದೆ. ಹೇತಿ ಅಂತ ಹೇಳಿದ್ರೆ ಆಯುಧ ಅಂತ ಹೇಳಿ, ಬೆಂಕಿಯ ಜ್ವಾಲೆಗೂ ಹೇತಿ ಅಂತ ಕರೀತಾರೆ, ಆಯುಧಕ್ಕೂ ಹೇತಿ. ಹೇತಿ ಅಂದ್ರೆ ಆಯುಧ ಅಂತ ಒಂದರ್ಥ, ಬೆಂಕಿಯ ಜ್ವಾಲ. ಭೀಮಸೇನ ದೇವರೇ ಹೇಳುವಾಗ ಹೇತಿ ಮಹಾ ಹೇತಿ ಧರ ಅಂದ್ರೆ ದೊಡ್ಡ ಆಯುಧವನ್ನು, ಗದಾ ಅವರು ಗದಾಯನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಮಹಾ ಹೇತಿ ಧರ, ದೊಡ್ಡ ಆಯುಧವನ್ನು. ಗದಾ ಅಷ್ಟೇ ಅಲ್ಲದೆ ಭೀಮಸೇನ ದೇವರು ಅವರು ಶಸ್ತ್ರಾಸ್ತ್ರಗಳಲ್ಲಿ ಕೂಡ ನಿಪುಣರಾಗಿದ್ದರು, ಎಲ್ಲವನ್ನೂ ಕೂಡ ಧರಿಸಿದಂಥವರು. ಆ ಆಯುಧ ಒಳ್ಳೆ ಒಳ್ಳೆ ದೊಡ್ಡ ಆಯುಧಗಳನ್ನು ಧರಿಸಿದಂತಹ ಭೀಮಸೇನ ದೇವರು ಅಪ್ರದೃಶ್ಯ ದೃಶ್ಯ ದರ್ಶನ ಮಾಡ ಅಂದ್ರೆ ಒನ್ ಹೂ ಕೆನ್ ಬಿ ಅಟ್ಯಾಕ್ಡ್ ಬೈ ಸಂಬಡಿ, ಪ್ರದೃಶ್ಯ ಅಂದ್ರೆ ಚೆನ್ನಾಗಿ ಅಟ್ಯಾಕಬಲ್ ಅಸೈಲಬಲ್ ಅನ್ನುವ, ಅಪ್ರದೃಶ್ಯ ಅಂದ್ರೆ ನಾಟ್ ಅಟ್ ಆಲ್ ಅಸೈಲಬಲ್. ಭೀಮಸೇನ ದೇವರನ್ನು ಗೆಲ್ಲುವವರಿದ್ದಿಲ್ಲ, ಆದ್ದರಿಂದ ಅಪ್ರದೃಶ್ಯರು ಅಂದ್ರೆ ಪ್ರದರ್ಶನ ಮಾಡಕ್ ಅಂದ್ರೆ ಪರೈಹಿ ಅವಿನಾಶ್ಯ ಅಂತೇಳಿ, ಪರರಿಂದ ಸೋಲಿಸಲು ಸಾಧ್ಯವಿಲ್ಲದಂಥವರು ಅನ್ನುವ ಅರ್ಥ ಅಪ್ರದೃಶ್ಯ. ಪರರಿಂದ ಪ್ರದೃಶ್ಯಮಾನರು ಆಗದೇ ಇರುವಂಥವರು, ಆದ್ದರಿಂದ ಅಪ್ರದೃಶ್ಯ ಅಂತ ಭೀಮಸೇನ ದೇವರ ವಿಶೇಷಣ. ಅಂತಹ ಭೀಮಸೇನ ದೇವರು ಸಹ ಭೀಮಃ ಭೀಷ್ಮ ದ್ವಿಜಾದ್ಯೈಹಿ ಅಂದರೆ ಭೀಷ್ಮಾಚಾರ್ಯರು, ದ್ವಿಜ ಅಂದರೆ ದ್ರೋಣಾಚಾರ್ಯರು ಬ್ರಾಹ್ಮಣರು, ದ್ವಿಜ ಎರಡು ಜನ್ಮ ಇರುವಂಥದ್ದು ದ್ರೋಣಾಚಾರ್ಯರು. ಆದ್ದರಿಂದ ಭೀಷ್ಮ ದ್ವಿಜ ಆದ್ಯೈಹಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಮುಂತಾದವರಿಂದ ಅತಿ ಭೀಷಣಾಭಂ ಅತಿ ಭಯಂಕರವಾಗಿರುವಂತಹ ವಿಪಕ್ಷ ಕಕ್ಷಂ ಶತ್ರುಪಕ್ಷ ದುರ್ಯೋಧನನ ಶತ್ರುಪಕ್ಷ ದುರ್ಯೋಧನನ ಕಡೆ ಭೀಷ್ಮದ್ರೋಣರಿದ್ದರು. ಭೀಷ್ಮದ್ರೋಣರು ಅಂತಹ ಭಯಂಕರವಾದ ಭೀಷ್ಮದ್ರೋಣರಿಂದ ಅವ ದ್ರೋಣ ದುರ್ಯೋಧನಾದಿಗಳು ಸಹಾಯವನ್ನು ಪಡಿತಾ ಇದ್ದರೂ ಸಹಿತ ಅಂತಹ ಅವರ ಜೊತೆಯಲ್ಲಿ ಕೂಡಿಕೊಂಡಿರುವಂತಹ ಸೈನ್ಯವನ್ನು ಸಹಿತ ನಾಶ ಮಾಡಿದ್ದಾರೆ ಭೀಮಸೇನ ದೇವರು, ಅರ್ಜುನ ಮಿಕ್ಕವರು ಎಲ್ಲರೂ ಕೂಡ ಸೇರಿದ್ದಾರೆ. ಮುಖ್ಯವಾಗಿ ಇವರೊಬ್ಬರೇ ಆ 11 ಅಕ್ಷೌಹಿಣಿ ಸೈನ್ಯದಲ್ಲಿ 5 ಅಕ್ಷೌಹಿಣಿಯ ಸೈನ್ಯವನ್ನು ಭೀಮಸೇನ ದೇವರು, 5 ಅಕ್ಷೌಹಿಣಿಯ ಸೈನ್ಯವನ್ನು ಅರ್ಜುನ, ಮಿಕ್ಕ 1 ಅಕ್ಷೌಹಿಣಿ ಸೈನ್ಯವನ್ನು ಮಿಕ್ಕವರೆಲ್ಲರೂ ಸೇರಿ ಸಂಹಾರ ಮಾಡಿದಂತೆ ಮಹಾಭಾರತದಲ್ಲಿ ವಿಸ್ತಾರ ಎಲ್ಲ ಬರುತ್ತೆ. ಹಾಗೆ ಅತಿ ಭೀಷಣಾಭಂ ವಿಪಕ್ಷ ಕಕ್ಷಂ, ವಿಪಕ್ಷ ಅಂದ್ರೆ ಶತ್ರುಗಳ ಕಕ್ಷ ಸೈನ್ಯ ಯಾವುದಿದೋ ಆ ದುರ್ಯೋಧನಾದಿಗಳ ಸೈನ್ಯವನ್ನು, ಅದನ್ನು ಕಕ್ಷ ಅನ್ನುವ ಶಬ್ದಕ್ಕೆ ಸೈನ್ಯ ಅಂತ ಒಂದು ವನ ಕಾಡು ವನದಂತೆ ಇರುವ ಸೈನ್ಯ ಅದನ್ನು ಮುಹುಹು ಕ್ಷಪಯನ್ ವಿರೇಜೆ. ಮುಹುಹು ಅಂದ್ರೆ ಮತ್ತು 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 ನಾಶವನ್ನು ಮಾಡ್ತಾ ಅಂದ್ರೆ ಆ ಭಯಂಕರ ಮಹಾಭಾರತ ಯುದ್ಧದಲ್ಲಿ ಅವರ ಸಂಹಾರವನ್ನು ಮಾಡ್ತಾ ಇದ್ದಾರೆ, ಆದ್ದರಿಂದ ಮಾಡಿದ್ದಾರೆ. ಆದ್ದರಿಂದ ಮತ್ತು ಮತ್ತು ಅವರಿಗೆ ಪರಾಜಯವು ಮುಹುಹು ಮತ್ತು 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 ಅಂತ ಹೇಳುವುದು ಯಾಕೆ ಅಂತ ಹೇಳಿದರೆ ಮಧ್ಯ ವಿರಾಟ ಯುದ್ಧವೂ ನಡೆಯುತ್ತೆ, ಆ ಸಮಯದಲ್ಲಿ ಕೂಡ ಆ ವಿರಾಟ ಯುದ್ಧದಲ್ಲಿ ಒಂದು ಕಡೆ ಭೀಮಸೇನ ದೇವರು ಅವರು ಹೋಗಿ ಯುಧಿಷ್ಠಿರ ಅವರೆಲ್ಲ ಹೋಗಿ ಒಂದು ಕಡೆ ಯುದ್ಧ ಮಾಡುವಂಥದ್ದು, ಆಮೇಲೆ ಇನ್ನೊಂದು ಕಡೆ ದಕ್ಷಿಣ ಗೋಗ್ರಹಣ ಬಂದಾಗ ಅಲ್ಲಿ ಅರ್ಜುನ ಹೋಗು, ಉತ್ತರ ಗೋಗ್ರಹಣ ದಕ್ಷಿಣ ಗೋಗ್ರಹಣ ಎರಡೂ ಮಾಡ್ತಾರೆ. ಹೀಗೆ ಮಾಡಿದಾಗ ಅರ್ಜುನ ಇನ್ನೊಂದು ಕಡೆ ಹೋಗಿ ಅರ್ಜುನ ಯುದ್ಧ ಮಾಡುವುದು, ಇದೆಲ್ಲ ನಿಮಗೆ ಗೊತ್ತಾದ ಕಥೆ. ಸೊ ಈ ವಿಧವಾಗಿ ಮುಹು ಮತ್ತು 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 ಆ ಶತ್ರು ಸೈನ್ಯವನ್ನು ನಾಶಗೊಳಿಸುತ್ತಾ ವೀರೇಜೆ ವಿಶೇಷವಾಗಿ ಪ್ರಕಾಶಿಸಿದರು ಭೀಮಸೇನ ದೇವರು ಅಂಥೇಳಿ ಭೀಮಸೇನ ದೇವರ ವಿಷಯದಲ್ಲಿ ಅದು ಅನ್ವಯ. ಕಾರ್ಚಿಚ್ಚಿನ ವಿಷಯದಲ್ಲಿ, ಬೆಂಕಿಯ ವಿಷಯದಲ್ಲಿ ಕೃಷ್ಣವರ್ತ್ಮ ವಿಜಯೇನ ಯುಕ್ತ ಮಹಾಹೇತಿಧರ ಅಪ್ರದೃಶ್ಯ ಅತಿ ಭೀಷಣಾಭಂ ಕಕ್ಷಂ ಕ್ಷಪಯನ್ ವಿರೇಜೆ ಅಂತೇಳಿ. ಇಲ್ಲಿ ನೋಡ್ರಿ ಕೃಷ್ಣವರ್ತ್ಮ ಅಂಥೇಳಿ. ಸೊ ಕೃಷ್ಣವರ್ತ್ಮ ಅಂದ್ರೆ ನೀಲಮಾರ್ಗ ಅಗ್ನಿ, ಬೆಂಕಿಗೆ ಕೃಷ್ಣವರ್ತ್ಮ ಅಂತ ಕರೀತಾರೆ. ಬೆಂಕಿಗೆ ಶ್ರುತಿ ವಾಕ್ಯಗಳಿದೆ, ತಸ್ಯ ಪಶ್ಯನ್ ದಕ್ಷುಷಃ ಕೃಷ್ಣ ಜಮಹಸಃ ಅಂತೇಳಿ. ಕೃಷ್ಣ ಋಗ್ವೇದದಲ್ಲಿ ಬರುವಂತದ್ದು ಕೃಷ್ಣವರ್ತ್ಮ, ಕೃಷ್ಣ ಮಾರ್ಗ ಕಪ್ಪು ಮಾ, ಯಾಕಂದ್ರೆ ಬೆಂಕಿ ಯಾವುದನ್ನು ಸುಡುವಾಗ ಮೊದಲು ಕಪ್ಪು ಮಾಡುತ್ತದೆ, ಎಲ್ಲ ಕಪ್ಪಗಾಗುತ್ತೆ, ಅದರಿಂದ ಕಪ್ಪಿನ ದಾರಿ ಅದು. ಆದ್ದರಿಂದ ಕೃಷ್ಣವರ್ತ್ಮ ಕಪ್ಪಿನ ಮಾರ್ಗವುಳ್ಳದ್ದು ಅಂತ ಬೆಂಕಿಗೆ ಕರೀತಾರೆ. ಆ ವಿಧವಾಗಿ ಕೃಷ್ಣವರ್ತ್ಮ ಕಪ್ಪಿನ ಮಾರ್ಗ ಇರುವಂತಹ ನೀಲಮಾರ್ಗ ಅಂತ ಕರೆಯಲ್ಪಡುವ ಬೆಂಕಿ ಯಾವುದಿದೆ ಅಗ್ನಿ, ಅದು ಅಲ್ಲಿ ಹೇಳೋ ಕೃಷ್ಣವರ್ತ್ಮ ಅಸುಸುಕ್ಷಣಿಹಿ ಇತ್ಯಮರ್ಹ ಅಂತೇಳಿ ಬೆಂಕಿಗೆ ಕೃಷ್ಣವರ್ತ್ಮ ಅಂತ ಕರೀತಾರೆ ಅಂತ ಹೇಳ್ತಾರೆ. ವಿಜಯೇನ ಅಂತ ಹೇಳಿದೆ ಇಲ್ಲಿ, ವಿಜಯ ಅಂದ್ರೆ ಬೆಂಕಿಯ ವಿಷಯದಲ್ಲಿ ಏನು, ವಿಜಯ ಅಂದ್ರೆ ವಿಶಿಷ್ಟವಾದ ಜಯದಿಂದ, ವಿಜಯ ಅಂದ್ರೆ ವಿಶಿಷ್ಟ. ಆ ಬೆಂಕಿ ಕಾಡ್ಚಿಚ್ಚಿಗೆ ಗೆಲ್ಲು ಯಾವಾಗಲೂ ಗೆಲ್ಲದೆ ಸುಟ್ಟ ಹಾಕೋದ್ರಲ್ಲಿ ಅದು ಸಮರ್ಥವಾಗಿರುತ್ತೆ, ಆದ್ದರಿಂದ ವಿಶಿಷ್ಟವಾದ ಜಯದಿಂದ ಕೂಡಿರುವಂಥದ್ದು ವಿಜಯೇನ, ವಿಶಿಷ್ಟವಾದ ಜಯದಿಂದ ಕೂಡಿದ ಕಾಡ್ಚಿಚ್ಚು ಅದು ಅದರಿಂದ ಕೂಡಿಕೊಂಡಿದೆ ಯುಕ್ತ ಅಂತಹ ವಿಜಯದಿಂದ ಕೂಡಿದಂತಹ ಕಾಡ್ಚಿಚ್ಚು ಮಹಾಹೇತಿ ಧರಹ ಹೇತಿ, ನಾನು ಹೇಳಿದಂತೆ ಜ್ವಾಲೆ, ಬೆಂಕಿಯ ಜ್ವಾಲೆಗೂ ಹೇತಿ ಅಂತ ಕರೀತಾರೆ. ಆದ್ದರಿಂದ ದೊಡ್ಡ ದೊಡ್ಡ ಜ್ವಾಲೆಗಳಿಂದ ಕೂಡಿರುವಂತಹ ಆ ಬೆಂಕಿಯ ಜೊತೆಲಿ ಇದ್ದಾರೆ. ಆದ್ದರಿಂದ ಆ ವಿಧವಾಗಿ ದೊಡ್ಡ ಜ್ವಾಲೆಗಳಿಂದ ಕೂಡಿರುವಂತಹ ಬೆಂಕಿ ಕಾಡ್ಚಿಚ್ಚು ಅಪ್ರದೃಶ್ಯ, ಅದು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಅನ್ಕಂಟ್ರೋಲಬಲ್ ಅಂತ ನೋಡ್ರಿ, ವೆನ್ ದ ವೈಲ್ಡ್ ಫೈರ್ ಇದ್ದಾಗ ಅನ್ಕಂಟ್ರೋಲಬಲ್ ಆಗಿಬಿಟ್ರೆ ಅದೇ ಆಗಿರುತ್ತೆ, ಹಾಗೆ ಅನ್ಕಂಟ್ರೋಲಬಲ್ ಅನ್ನೋ ಅರ್ಥ. ಭೀಮಸೇನದೇವರು ಅನ್ಕಂಟ್ರೋಲಬಲ್ ಬೈ ದ ಎನ್ಮೀಸ್, ಈ ಕಾಡ್ಚಿಚ್ಚು ಕೂಡ ಯಾರಿಗೂ ಹಿಡಿಲಕ್ಕೆ ಸಾಧ್ಯವಿಲ್ಲದೆ ಇರುವಂತದ್ದಿದೆ ಅಂತಹ ಅಪ್ರದೃಶ್ಯ ಅಂದ್ರೆ ಹಿಡಿಲಕ್ಕೂ ಸಾಧ್ಯವಿರುವ ಇಲ್ಲದೇ ಇರುವಂತಹ ಕಾಡ್ಚಿಚ್ಚಿಯಿಂದ ಕೂಡಿದೆ ಅದು. ಭೀಷ್ಮ ದ್ವಿಜಾದ್ಯೈಹಿ ಕೂಡಿರುವಂಥದ್ದು, ಭೀಷ್ಮ ದ್ವಿಜ, ದ್ವಿಜ ಅಂದ್ರೆ ಹಕ್ಕಿಗಳು, ಈಗ ಭಯಂಕರವಾದ ಪಕ್ಷಿಗಳು ಕಾಡಿನಲ್ಲಿರುತ್ತೆ ಅಂತೇಳಿ. ಆದ್ದರಿಂದ ಭೀಷ್ಮ ದ್ವಿಜ ಆದ್ಯೈಹಿ, ಭಯಂಕರವಾದ ಹಕ್ಕಿಗಳು ಮುಂತಾದ ಕ್ರೂರ ಮೃಗಗಳಿಂದ ಕೂಡಿರುವಂತಹ ಕಾಡು ವಿಪಕ್ಷ ಕಕ್ಷ. ಇಲ್ಲಿ ವಿಪಕ್ಷ ಕಕ್ಷ ಅಂತ ಹೇಳಿದರೆ ಅತಿ ಭೀಷಣಾಭಂ ವಿಪಕ್ಷ ಕಕ್ಷಂ, ವಿಪಕ್ಷ ಅಂತ ಹೇಳಿದ್ರೆ ಆ ಪಕ್ಷಿಗಳಿಗೆ ರೆಕ್ಕೆಗಳೆಲ್ಲ ಬೆಂಕಿಗೆ ಸುಟ್ಟು ಹೋಗುತ್ತೆ, ಅದರಿಂದ ವಿಪಕ್ಷಗಳಾಗಿದೆ ಅಂದ್ರೆ ಪಕ್ಷಗಳು ಸುಟ್ಟಲ್ಪಟ್ಟ ರೆಕ್ಕೆಗಳಿದೆ, ಆದ್ದರಿಂದ ವಿಪಕ್ಷವಾಯ್ತದು. ಕಕ್ಷ ಅಂದ್ರೆ ವನ, ವಿಪಕ್ಷ ಕಕ್ಷಂ ಅಂದ್ರೆ ರೆಕ್ಕೆಗಳು ಸುಟ್ಟಿರುವಂತಹ ಆ ಭೀಷ್ಮ ಭಯಂಕರವಾಗಿರುವಂತಹ ದ್ವಿಜ, ಆ ಭಯಂಕರ ಪಕ್ಷಿ ಸಮೂಹಗಳಿಂದ ಕೂಡಿರುವಂಥದ್ದು ಭೀಷಣಾಭಂ ಭಯಂಕರವಾಗಿದೆ ಅಂತಹ ಕಕ್ಷಂ ವನವನ್ನು ಕ್ಷಪಯನ್ ನಾಶ ಮಾಡ್ತಾ, ಆ ಕಾಡುಗಳನ್ನು ಅರಣ್ಯವನ್ನು ನಾಶ ಮಾಡ್ತಾ ವೀರೇಜೆ ಆ ಕಾಡ್ಚಿಚ್ಚು ವಿಶೇಷವಾಗಿ ಪ್ರಕಾಶಿಸುತ್ತಾ ಇದೆ, ಸುಟ್ಟು ಸುಡ್ತಾ ಇದೆ, ಭಯಂಕರ ಜ್ವಾಲಗಳಿಂದ ಕೂಡಿ ಇದೆ ಕಾಡ್ಚಿಚ್ಚು ಅಂತೇಳಿ ಕಾಡ್ಚಿಚ್ಚಿಗೆ ವಿಷಯದಲ್ಲಿ ಹಾಗೆ ಅರ್ಥವನ್ನು ಮಾಡುವುದು. ಹೀಗೆ ಈ ಶ್ಲೇಷದಿಂದ ಭೀಮಸೇನ ದೇವರನ್ನು ಕಾಡ್ಚಿಚ್ಚನ್ನು ಎರಡನ್ನು ಕೂಡ ವರ್ಣನೆ ಮಾಡಿ ಆ ಶಬ್ದಗಳನ್ನು ಎರಡಕ್ಕೂ ಹೇಗನ್ವಯ ಮಾಡುವುದಂತ ಹೇಳಿದ್ದಾರೆ. ಸೊ ಇಲ್ಲಿಗೆ ನಾನು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.